ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪರ್ಗಮದಲ್ಲಿರುವ ಸಭೆಗೆ ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಅವರಿಗೆ ಸ್ಮರಣ ಸಭೆಯವರಿಗೆ ಬರೆದ ಪತ್ರಿಕೆಯ ಬಗ್ಗೆ, ಆ ಒಂದು ಕಾಲಘಟ್ಟದ ಬಗ್ಗೆ ನಾವು ತಿಳಿದುಕೊಂಡವು. ಈ ಒಂದು ಸಂಚಿಕೆಯಲ್ಲಿ ಅದರ ಮುಂದುವರಿದ ಸಭೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ 3ನೇ ಸಭೆ ಅದು ಪರ್ಗಮದಲ್ಲಿರುವ ಸಭೆಗೆ ಎಂಬುದಾಗಿ ತಿಳಿಸುತ್ತದೆ. ಏನು ಈ ಸಭೆಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ಮೊದಲು ಈ ಸಭೆಯ ವಿಚಾರವಾಗಿ ನಾವು ಓದಿಕೊಳ್ಳೋಣ. ಅದನ್ನು ನಾವು ಪ್ರಕಟಣೆ ಪುಸ್ತಕ 2:12-17 ತನಕ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಅದವಾದ ಹಿಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು, ಸಾಕ್ಷಿಯೂ ಆದ ಅಂತೀಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕು. ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ, ಹಾಗೆಯೇ ನಿಕೋಲಾಯ್ತರ ಬೋಧನೆಗೆ ಅನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಯಾವನು ಜಯವೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಸಭೆಯ ವಿಚಾರವನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಸಂಗಡಿರು, ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ಪರಿಶುದ್ಧಾತ್ಮನ ಸ್ವಾಮಿ ನಮ್ಮ ಹೃದಯಗಳಲ್ಲಿ ಕಾರ್ಯವನ್ನು ಮಾಡುವಾಗಿಯೂ ಈ ಪರ್ಗಮ ಸಭೆಯ ವಿಚಾರವನ್ನು ನಾವು ಕಲಿತುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗಿಯೂ ಹಾಗೂ ಆ ಸಭೆಯಲ್ಲಿ ನಡೆದಂಥ ಕಾರ್ಯಗಳಿಗೇನು ಎನ್ನುವಂಥ ವಿಚಾರಗಳನ್ನು ತಿಳಿದುಕೊಂಡು ಸತ್ಯವೇದ ನಿಜವಾಗಿಯೂ ಸತ್ಯವಾಗಿದೆ ಎಂಬುದನ್ನು ಅರಿತುಕೊಂಡು ಅದರಂತೆ ನಾವು ಜೀವಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್. ಪರ್ಗಮ ಸಭ, ಪರ್ಗಮ ಸಭೆಯ ಅರ್ಥವೇನೆಂದರೆ, ಪರ್ಗಮ ಅಂದರೆ ಎತ್ತರ, ಮತ್ತು ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಬೇರೆ ಒಂದು ಅರ್ಥವೂ ಸಹ ಇದೆ. ಅದೇನೆಂದರೆ ಮದುವೆಯ ಸಂಬಂಧ ಎಂಬ ಅರ್ಥವನ್ನು ಸಹ ಇದು ಕೊಡುವಂಥದ್ದಾಗಿದೆ. ಅದು ಯಾಕೆ ಮದುವೆ ಸಂಬಂಧ, ಮದುವೆ ಸಂಬಂಧಕ್ಕೆ ಯಾಕೆ ಹೋಲಿಸಿದ್ದಾರೆ ಎಂದರೆ, ಈ ಒಂದು ಕಾಲಘಟ್ಟದಲ್ಲಿ ಸಭೆ ಮತ್ತು ರಾಜ್ಯ ಎರಡು ಒಂದಾಗುವಂತಹ ಒಂದು ಕಾಲಘಟ್ಟವಾಗಿದೆ. ಇದುವರೆಗೂ ಸಹ ಸಭೆ ಬೇರೆಯಾಗಿ, ರಾಜ್ಯಗಳು ಬೇರೆ ಆಗಿ ಆಡಳಿತ ಮಾಡುತ್ತಿದ್ದವು. ಆದರೆ ಈಗ ಸಭೆ ರಾಜ್ಯದ ಜೊತೆಯಲ್ಲಿ ಹೊಂದಾಣಿಕೆ ಆಗುವುದನ್ನು ನಾವು ನೋಡುವವರಾಗಿದ್ದೇವೆ. ಇದರ ಒಂದು ಕಾಲಘಟ್ಟವನ್ನು ನಾವು ನೋಡುವುದಾದರೆ ಕ್ರಿಸ್ತ ಶಕ 313-538 ಎಂಬುದಾಗಿ ಇತಿಹಾಸಕಾರರು ತಿಳಿಸುವಂತವರಾಗಿದ್ದಾರೆ. ಈ ಪಟ್ಟಣ ತುಂಬ ಎತ್ತರದಲ್ಲಿ ಕಟ್ಟಲ್ಪಟ್ಟ ಪಟ್ಟಣವಾಗಿತ್ತು. ಹೆಚ್ಚು ಕಡಿಮೆ 300 ಅಡಿ, ಭೂಮಿಯಿಂದ 300 ಅಡಿ ಎತ್ತರದಲ್ಲಿ ಒಂದು ದೊಡ್ಡ ಬೆಟ್ಟದ ಮೇಲೆ ಈ ಒಂದು ಪಟ್ಟಣವನ್ನು ಕಟ್ಟಲಾಯಿತು ಎಂಬುದಾಗಿ ತಿಳಿಸುವಂತಾಗಿದೆ. ಇದು ಆಸ್ಯ ಸೀಮೆಯಲ್ಲಿಯೇ ಅತಿ ಹೆಚ್ಚು ಶಿಕ್ಷಣವನ್ನು ಎಲ್ಲ ಜನರಿಗೂ ನೀಡುತ್ತಿದ್ದಂತಹ ಒಂದು ಸ್ಥಳವಾಗಿತ್ತು. ಅಂದರೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವಂತಹ, ಒಲವನ್ನು ಹೊಂದಿರತಕ್ಕಂಥ ಒಂದು ಪಟ್ಟಣ ಇದಾಗಿತ್ತು. ಇಲ್ಲಿ ಒಂದು ಮಹಾವಿಶ್ವವಿದ್ಯಾನಿಲಯವೂ ಇತ್ತು ಎಂಬುದಾಗಿಯೂ, ಒಂದು ದೊಡ್ಡ ಗ್ರಂಥಾಲಯವೂ ಇತ್ತು ಎಂಬುದಾಗಿಯೂ, ಮತ್ತು ಅನೇಕ ವಿದ್ವಾಂಸರು ಈ ಒಂದು ಸ್ಥಳದಲ್ಲಿ ಓದಿದರು ಎಂಬುದಾಗಿ ಇತಿಹಾಸಕಾರರು ತಿಳಿಸುವಂತವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪರ್ಗಮ ಪಟ್ಟಣದಲ್ಲಿ ಮುಖ್ಯವಾಗಿ ರೋಮ್ ಸಾಮ್ರಾಜ್ಯದ ಒಂದು ಸಿಂಹಾಸನವಿತ್ತು, ಮತ್ತು ರೋಮ್ ಸಾಮ್ರಾಜ್ಯದ ರಾಜಧಾನಿ ಈ ಒಂದು ಪರ್ಗಮ ಪಟ್ಟಣ ಆಗಿತ್ತು ಎಂಬುದಾಗಿಯೂ ಸಹ ತಿಳಿಸುವಂತವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಪರ್ಗಮ ಸಭೆಯಲ್ಲಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯವೂ ಸಹ ಇಲ್ಲಿ ಇತ್ತು ಎಂಬುದಾಗಿಯೂ ತಿಳಿಸತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಪರ್ಗಮ ಸಭೆಯಲ್ಲಿ ರೋಮ್ ಸಾಮ್ರಾಜ್ಯದ ಸಿಂಹಾಸನ ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಾಗ ಇದರ ಅರ್ಥವೇನು ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಈ ಪರ್ಗಮ ಸಭಾ ಬಹಳ ಮುಖ್ಯವಾಗಿ ನಾವು ನೋಡುವುದಾದರೆ, ಈ ಪರ್ಗಮ ಸಭೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯೂ ಸಹ ಇತ್ತು. ಆ ಆಸ್ಪತ್ರೆಯ ಒಂದು ಗುರುತು, ಒಂದು ಚಿಹ್ನೆ ಇವತ್ತಿಗೂ ಸಹ ಅದನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ಉಪಯೋಗಿಸುವಂಥವರಾಗಿದ್ದಾರೆ. ಆ ಚಿಹ್ನೆ ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಒಂದು ದೊಡ್ಡ ಕೋಲಿನಲ್ಲಿ ಸರ್ಪ ನೇತು ಹಾಕಿರ್ತಕ್ಕಂತಹ ಒಂದು ಚಿಹ್ನೆ. ಯಾಕೆಂದರೆ ಈ ಒಂದು ಪರ್ಗಮ ಸಭೆಯಲ್ಲಿ ಸರ್ಪವನ್ನು ಜೀವಂತವಾಗಿ ಇಟ್ಟು ಪೂಜಿಸ್ತಕ್ಕಂಥವರಾಗಿದ್ದರು. ಆಗಿನ ಕಾಲದಲ್ಲಿ ಬಾಬಿಲೋನಿನಲ್ಲಿ ಜೀವಿಸಿದಂಥ ಜನಗಳು ಸೂರ್ಯ ದೇವನನ್ನು ಆರಾಧಿಸುವಂಥವರಾಗಿದ್ದರು. ಆದರೆ ಯಾವಾಗ ಬಾಬಿಲೋನ್ ಸಾಮ್ರಾಜ್ಯ ಬಿದ್ದು ಹೋಯಿತೋ ಅನಂತರ ಪಾರಸಿಯರು ಆಡಳಿತ ಮಾಡಲು ಬಂದರು. ಪಾರಸಿಯರು ಆಡಳಿತ ಮಾಡ ಬಂದಂಥ ಸಂದರ್ಭದಲ್ಲಿ ಅನೇಕರಿಗೆ ಧಾರ್ಮಿಕ ಸ್ವತಂತ್ರವನ್ನು ಈ ಪಾರಸಿಯ ರಾಜರು ನೀಡಿದ್ದರು. ಅಂತಹ ಸಂದರ್ಭದಲ್ಲಿ ಬಾಬಿಲೋನಿನಲ್ಲಿ ಜೀವಿಸುತ್ತಿದ್ದಂತಹ ಅನೇಕ ಜನರು ಅವರು ಹೀಗಾಗಲೇ ಸೂರ್ಯ ದೇವನನ್ನು ಆರಾಧಿಸುವಂಥವರಾಗಿದ್ದರು. ಅವರು ಬಾಬಿಲೋನನ್ನು ಬಿಟ್ಟು ಈಗ ಪರ್ಗಮ ಕಡೆಗೆ ಅನೇಕ ಜನರು ಬಂದು ಅಲ್ಲಿ ಸೂರ್ಯ ದೇವರನ್ನು ಆರಾಧಿಸುವಂಥವರಾಗಿದ್ದರು. ವಿಶೇಷವಾಗಿ ಈ ಒಂದು ಕಾಲಘಟ್ಟದಲ್ಲಿ ಸೂರ್ಯ ದೇವರನ್ನು ಆರಾಧಿಸುವ ಅನೇಕ ಬಾಬಿಲೋನಿನ ಪೂಜಾರಿಗಳು ಈ ಒಂದು ಪಟ್ಟಣದಲ್ಲಿ ವಾಸವಾಗಿದ್ದರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹೀಗಾಗಲೇ ಸತ್ಯವೇದದಲ್ಲಿ ಸೈತಾನನನ್ನು ಪುರಾತನ ಸರ್ಪ ಎಂಬುದಾಗಿ ಇದೇ ಪ್ರಕಟಣೆ ಪುಸ್ತಕ 12 ಅಧ್ಯಾಯದಲ್ಲಿ ಕರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದಲೇ ಪರ್ಗಮ ಪಟ್ಟಣವನ್ನು ಸರ್ಪಗಳನ್ನು ಆರಾಧಿಸುವ ಸ್ಥಳವಾಗಿತ್ತು ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಪರ್ಗಮ ರಾಜಧಾನಿ ಅನ್ನೇ ರೋಮ್ ಆಗಿತ್ತು. ನಂತರ ಅದು ಪೋಪ್ ಮಾರ್ಗದ ರೋಮ್ ಆಯಿತು. ಅದಕ್ಕಾಗಿಯೇ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 2:3 ವಚನವನ್ನು ಓದುವುದಾದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇ ಶತಮಾನದಲ್ಲಿಯೂ ಸುವಾರ್ತೆ ಎಲ್ಲ ಕಡೆಗೂ ಕಾರ್ಗಿಚ್ಚಿನಂತೆ ಹಬ್ಬಲು ಆರಂಭಿಸಿತು. ಅದರ ನಂತರ ಸ್ಮರಣ ಸಭೆಯ ಕಾಲಘಟ್ಟದಲ್ಲಿ ಈ ಒಂದು ಸುವಾರ್ತೆ ಸೇವೆಯನ್ನು ತಡೆಗಟ್ಟಬೇಕು ಎನ್ನುವುದಕ್ಕೋಸ್ಕರ ಸೈತಾನನು ಹಿಂಸೆಯನ್ನು ತರುವವನಾಗಿದ್ದಾನೆ ಸಭೆಗೆ. ಆ ಹಿಂಸೆಯ ಮಧ್ಯದಲ್ಲೂ ಸಹ ಈ ಸುವಾರ್ತೆ ಎಲ್ಲ ಕಡೆಗಳಿಗೂ ಕಾಡ್ಗಿಚ್ಚಿನಂತೆ ಹಬ್ಬಲು ಆರಂಭಿಸುವಂಥದ್ದಾಗಿದೆ. ಯಾಕೆಂದರೆ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದವರ ರಕ್ತವು ಸುವಾರ್ತೆಯ ಬೀಜವಾಗಿ ಪರಿಣಮಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಹಿಂಸೆಯ ಮೂಲಕವಾಗಿ ಸುವಾರ್ತೆಯನ್ನು ತಡೆಯಲಾಗದ ಸೈತಾನನು ಸಭೆಯ ಒಳಗಡೆ ಸುಳ್ಳು ಬೋಧನೆಯನ್ನು ತಂದು ಜನರಲ್ಲಿ ಗೊಂದಲಗಳನ್ನು ತಂದು ಸತ್ಯಕ್ಕೆ ಸುಳ್ಳನ್ನು ಬೆರೆಸುವುದರ ಮೂಲಕವಾಗಿ ರಾಜ್ಯ ಮತ್ತು ಸಭೆ ಎರಡು ಸಹ ಒಟ್ಟಾಗಿ ಸೇರಿಸುವುದರ ಮೂಲಕವಾಗಿ ಸುವಾರ್ತೆ ಸತ್ಯ ಸುವಾರ್ತೆ ಜನರ ಮಧ್ಯದಲ್ಲಿ ಹೋಗದ ರೀತಿಯಲ್ಲಿ ಮಾಡುವಂಥವನಾಗಿದ್ದಾನೆ. ಒಂದು ಕಾಲಘಟ್ಟದಲ್ಲಿ ರೋಮ್ನ ಅರಸರುಗಳಾದಂತಹ ಅಗಸ್ಟಸ್, ಟ್ರಂಜನ್ ಇವರೆಲ್ಲರೂ ಸಹ ದೇವರಿಗಿಂತ ತಮ್ಮನ್ನು ಹೆಚ್ಚಿಸಿಕೊಂಡು ಅವರನ್ನು ಪೂಜಿಸುವಾಗಿಯೂ ಪೂಜಿಸದೇ ಇದ್ದರೆ ಅವರನ್ನು ಹಿಂಸೆಗೆ ಒಳಪಡಿಸುವುದಾಗಿಯೂ ಅವರು ಮಾಡುತ್ತಿದ್ದರು. ಈ ಪರ್ಗಮ ಪಟ್ಟದಲ್ಲಿ ಬಾಬಿಲೋನ್ನಿಂದ ಬಂದಂಥ ಜನಗಳು ಸೂರ್ಯದೇವರನ್ನು ಕೇಂದ್ರ ಬಿಂದುವಾಗಿ ಆರಾಧಿಸುವುದಕ್ಕೆ ಆರಂಭಿಸಿದರು. ಧಾರ್ಮಿಕ ಸ್ವತಂತ್ರಗಳನ್ನು ಪಡೆದಂತಹ ಈ ವ್ಯಕ್ತಿಗಳು ಸೂರ್ಯದೇವರನ್ನು ಆರಾಧಿಸಿ ಸೂರ್ಯದೇವನಿಗೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕೊಡಲಾಗಿತ್ತು. ನಂತರ ಕ್ರಿಸ್ತ ಶಕ 313 ರೋಮ್ ಅರಸನಾಗಿ ಕಾನ್ಸ್ಟೆಂಟೈನ್ ಅಧಿಕಾರಕ್ಕೆ ಬರುವಂತವನಾಗಿದ್ದಾನೆ. ಈ ಸಂದರ್ಭದಲ್ಲಿ ಯಾವಾಗ ಕಾನ್ಸ್ಟೆಂಟೈನ್ ಅಧಿಕಾರಕ್ಕೆ ಬರ್ತಕ್ಕಂಥವನಾಗಿದ್ದಾನೋ ಆವಾಗ ಕ್ರೈಸ್ತರು ನಿಟ್ಟುಸಿರು ಬಿಡ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಕ್ರೈಸ್ತರಿಗೆ ಬರ್ತಕ್ಕಂಥ ಹಿಂಸೆಯನ್ನು ಕಾನ್ಸ್ಟೆಂಟೈನ್ ಮೊಟ್ಟ ಮೊದಲನೇದಾಗಿ ತಡೆ ಹಿಡಿತಕ್ಕಂಥವನಾಗಿದ್ದಾನೆ. ಅದಕ್ಕೆ ಕಾರಣವೇನೆಂದರೆ ಅನೇಕ ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಕಾರಣ, ಅವನು ಒಂದು ಸಾರಿ ಮೆಲ್ವಿನ್ ಬ್ರಿಡ್ಜ್ ಅನ್ನುವಂತಹ ಯುದ್ಧಕ್ಕೆ ಹೋಗುವಂಥವನಾಗಿದ್ದಾನೆ. ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವನ ಸೈನ್ಯದೊಂದಿಗೆ ಅವನು ಎಲ್ಲವನ್ನ ಸಜ್ಜು ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಸಿಲಿಬೆಯನ್ನು ಅವನು ನೋಡುವಂಥವನಾಗಿದ್ದಾನೆ. ಆ ಸಿಲಿಬೆಯನ್ನು ನೋಡುವಂಥವನಾಗಿದ್ದಾನೆ. ಆ ಸಿಲಿಬೆಯಲ್ಲಿ ಏನು ಬರ್ತಕ್ಕಂಥದ್ದಾಗಿದೆ ಅಂತಂದರೆ, ಈ ಸಿಲಿಬೆಯನ್ನು ನೀನು ತೆಗೆದುಕೊಂಡು ಜಯವನ್ನು ಹೊಂದು ಅನ್ನುವಂಥ ಶಬ್ದವನ್ನು ಅವನು ಕೇಳುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಅವನು ಆ ಯುದ್ಧದಲ್ಲಿ ಜಯವನ್ನು ಹೊಂದತಕ್ಕಂಥವನಾಗಿದ್ದಾನೆ. ಆ ಜಯ ಹೊಂದಿದ ನಂತರ ಅವನಿಗೆ, ಓ, ಕ್ರೈಸ್ತರ ಧರ್ಮವೇ ನಿಜವಾದಂಥ ಧರ್ಮ, ಆ ಸಿಲಿಬೆಯನ್ನು ತೆಗೆದುಕೊಂಡು ಜಯವನ್ನು ಹೊಂದು ಅನ್ನುವಂಥ ಶಬ್ದವನ್ನು ಕೇಳಿದ ನಿಮಿತ್ತವಾಗಿ ಕ್ರಿಸ್ತನೇ ನನಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅವನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಲು ಬಯಸುವಂಥವನಾಗಿದ್ದಾನೆ. ಆದರೆ ಯಾವಾಗ ಅವನು ಕ್ರೈಸ್ತ ಧರ್ಮಕ್ಕೆ ಬದಲಾಗಬೇಕು ಎಂಬುದಾಗಿ ಯೋಚಿಸ್ತಕ್ಕಂಥವನಾಗಿದ್ದಾನೋ ಅದು ಸತ್ಯದ ನಿಮಿತ್ತವಾಗಿ ಅಲ್ಲ. ಕೇವಲ ನಾಮಕ ವ್ಯವಸ್ಥೆಗೆ, ಆ ಒಂದು ಸಿಲಿಬೆಯನ್ನು ತೆಗೆದುಕೊಂಡು ಜಯವನ್ನು ಹೊಂದು ಅನ್ನುವಂಥ ವಿಚಾರವನ್ನು ನಿಮಿತ್ತವಾಗಿ ಆತನು ಕ್ರೈಸ್ತ ಧರ್ಮಕ್ಕೆ ಬರುವುದಕ್ಕೆ ಆಶಿಸುವಂಥವನಾಗಿದ್ದಾನೆ.
ಆವಾಗ ಅಲ್ಲಿದ್ದಂಥ ಎಲ್ಲ ಗುರುಗಳನ್ನ, ಅಂದರೆ ಆಗಿನ ಕಾಲದಲ್ಲಿದ್ದಂತಹ ಬೋಧಕರುಗಳನ್ನ ಕರೆದು ನಮಗೆ ದೀಕ್ಷಾ ಸ್ನಾನ ಮಾಡಿಸಿರಿ, ನಾವು ಕ್ರೈಸ್ತ ಧರ್ಮಕ್ಕೆ ಸೇರಿಕೊಳ್ಳಬೇಕು ಎಂಬುದಾಗಿ ಕೇಳುವಂತೆವನಾಗಿದ್ದಾನೆ. ಆ ಸಂದರ್ಭದಲ್ಲಿ ತನ್ನ ಸೈನ್ಯವೊಂದಿಗೆ, ಅನೇಕ ಸೈನ್ಯದೊಂದಿಗೆ ಬಂದಂತಹ ಕಾನ್ಸ್ಟೆಂಟಿನ್ಗೆ ದೀಕ್ಷಾ ಸ್ನಾನ ಕೊಡಲು ಅವರು ಹಿಂಜರಿತಕ್ಕಂಥವರಾಗಿದ್ದಾರೆ. ಆದರೆ ಇವನೊಬ್ಬ ರಾಜ, ಆ ನಿಮಿತ್ತವಾಗಿ ಇಷ್ಟೊಂದು ಜನರಿಗೆ ಹೇಗೆ ದೀಕ್ಷಾ ಸ್ನಾನ ಮುಳುಗಿಸಿ ದೀಕ್ಷಾ ಸ್ನಾನ ಕೊಡುವುದು ಹೇಗೆ? ಅದು ಅಸಾಧ್ಯ. ಒಂದೇ ದಿನದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಸೈತಾನ ಆಗಿನ ಕಾಲದಲ್ಲಿದ್ದಂತಹ ಬೋಧಕರುಗಳನ್ನು ಸಹ ಉಪಯೋಗಿಸಿಕೊಂಡು ಅಲ್ಲಿದ್ದಂಥ ಜನರಿಗೆ ಅವರ ಪದ್ಧತಿಯಂತೆ, ಅಂದರೆ ಆ ಒಂದು ಸೂರ್ಯದೇವನನ್ನು ಆರಾಧಿಸತಕ್ಕಂತಹ ಒಂದು ಪದ್ಧತಿಯ ನಿಮಿತ್ತವಾಗಿ ತೀರ್ಥವನ್ನು ಹೇಗೆ ಜನಗಳಿಗೆ ಸ್ವಲ್ಪ ಸ್ವಲ್ಪ ಚಿಮ್ಕಿಸ್ತಕ್ಕಂಥವರಾಗಿದ್ದಾರೋ ಅದೇ ರೀತಿಯಲ್ಲಿ ನೀರನ್ನು ತೆಗೆದುಕೊಂಡು ಎಲ್ಲರ ಮೇಲೆ ಚಿಮ್ಕಿಸುವಂತಹ ರೀತಿಯಲ್ಲಿ ಅವರಿಗೆ ದೀಕ್ಷಾವನ್ನು ಕೊಟ್ಟು ದೀಕ್ಷಾ ಸ್ನಾನ ಆಯಿತು ಎಂಬುದಾಗಿ ಸಭೆಗೆ ಸೇರಿಸಿಕೊಳ್ಳುವಂಥವರಾಗಿದ್ದಾರೆ. ಈ ಗುರು ಬೋಧಕರುಗಳು ಸಹ ರಾಜನು ಹೇಳಿದಂತೆಯೇ ಹಿಂದೆ ಮುಂದೆ ಸತ್ಯವೇದವನ್ನು ನೋಡದೆ ಚಿಮ್ಮಿಕಿಸುವ ದೀಕ್ಷಾ ಸ್ನಾನ ಮೂಲಕವಾಗಿ ಅನ್ಯ ಧರ್ಮದ ಜನರು ರಾಜನ ಮೂಲಕವಾಗಿ ಕ್ರೈಸ್ತ ಧರ್ಮಕ್ಕೆ ಬದಲಾವಣೆಯನ್ನು ಹೊಂದುವಂಥವರಾಗಿದ್ದಾರೆ. ಹೀಗೆ ಸೈತಾನ ಕ್ರೈಸ್ತ ಸಭೆಗೆ ಹಿಂಸೆಯ ಮೂಲಕವಾಗಿ ಸುವಾರ್ತೆಯನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಹಿಂಸೆಯ ಸಮಯದಲ್ಲೂ ಸತ್ಯ ಎಲ್ಲ ಕಡೆಗೂ ಪ್ರಸಂಭಿಸಿತು. ಆದರೆ ಈಗ ಸುಳ್ಳಿನ ಮೂಲಕವಾಗಿ ಕ್ರೈಸ್ತ ಧರ್ಮದ ಸುವಾರ್ತೆಯನ್ನು ತಡೆಯಲಿಕ್ಕೆ ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ತನ್ನ ವಿಧವನ್ನು ಬದಲಾಯಿಸತಕ್ಕಂಥವನಾಗಿದ್ದಾನೆ. ತನ್ನ ಯೋಜನೆಯನ್ನು ಆತನು ಬದಲಾಯಿಸುವಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿಯೇ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಅಂತಿಪನನ್ನು ಕೊಲ್ಲಲ್ಪಟ್ಟ ದಿನಗಳಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಅಂತಿಪನು ಯಾರು? ಅಂತಿಪನು ಯಾರು ಎಂಬುದಾಗಿ ನಾವು ನೋಡುವುದಾದರೆ ದೇವರ ಸತ್ಯಕ್ಕಾಗಿ ನಿಂತಹ ಮಕ್ಕಳನ್ನು ಸೂಚಿಸುವಂಥದ್ದಾಗಿದೆ. ಒಂದು ಕಾಲಘಟ್ಟದಲ್ಲಿ ಅನೇಕರು ಸತ್ಯಕ್ಕಾಗಿ ನಿಂತರು, ಅನೇಕ ಬೋಧಕರುಗಳು ಸತ್ಯಕ್ಕಾಗಿ ನಿಂತರು. ಆದರೆ ಅವರನ್ನೆಲ್ಲರನ್ನೂ ಸಹ ಸಭೆಯ ಮತ್ತು ರಾಜಕೀಯ ಎರಡೂ ಸೇರಿಕೊಂಡು ಇವರನ್ನೆಲ್ಲ ನಾಶ ಮಾಡಿತು. ಯಾಕೆಂದರೆ ಸತ್ಯದ ನಿಮಿತ್ತವಾಗಿ ಅವರು ದೇವರ ಸಭೆಯಲ್ಲಿ ನಡೀತಕ್ಕಂತಹ ಸುಳ್ಳು ಬೋಧನೆಗಳಿಗೆ ವಿರುದ್ಧವಾಗಿ ಖಂಡನೆಯನ್ನ ಮಾಡಿದರು. ಅಂತ್ಯವರನ್ನೇ ಸತ್ಯವೇದ ಅಂತಿಪ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಇನ್ನು ಪ್ರಕಟಣೆ ಪುಸ್ತಕ 2:14 ನಾವು ನೋಡುವುದಾದರೆ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಇದು ಏನು ಎಂಬುದಾಗಿ ನಾವು ಗಮನಿಸಬೇಕಾದರೆ, ಅರಣ್ಯಕಾಂಡ ಪುಸ್ತಕ 25:1 1-3 ತನಕ ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಇಸ್ರಾಯೇಲ್ ಜನರು ಸಿಟ್ಟೀಮಿನಲ್ಲಿ ವಾಸವಿದ್ದಾಗ ಅವರು ಮೋಹಾಬ್ ಸ್ತ್ರೀಯರೊಂದಿಗೆ ಸಹವಾಸ ಮಾಡಿದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನ ಕರೆಸಲು ಅವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲರು ಪೇಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೇಗೆ ಸೈತಾನ ದೇವ ಜನರನ್ನ ನಾಶ ಮಾಡಲು ಸಾಧ್ಯವೂ ಆಗಲಿಲ್ಲ, ಆದರೆ ಸತ್ಯ ಎಲ್ಲಾ ಕಡೆಗೂ ಹೋಗಲು ಆರಂಭಿಸು, ಆದರೆ ಸುಳ್ಳನ್ನು ಸಭೆಗೆ ತರುವುದರ ಮೂಲಕವಾಗಿ, ಸುಳ್ಳಿನ ಬೋಧನೆಯ ಮೂಲಕವಾಗಿ ಆತನು ಸತ್ಯ ಹೋಗದ ರೀತಿಯಲ್ಲಿ ಸುವಾರ್ತೆಯನ್ನು ತಡೆಯುವಂತೆವನಾಗಿದ್ದಾನೆ. ಅದೇ ರೀತಿಯಾಗಿ ಇಸ್ರಾಯೇಲರು ಬಾಲಕ ಅನ್ನುವಂತಹ ಒಬ್ಬ ರಾಜ, ಆ ರಾಜನು ಯುದ್ಧಕ್ಕೆ ಮಾಡಿ ಇಸ್ರಾಯೇಲನ್ನು ಜಯಿಸಲು ಸಾಧ್ಯವಾಗುವುದಿಲ್ಲ. ಆ ನಿಮಿತ್ತವಾಗಿ ಅವನು ಬಿಳಾಮನ ಹತ್ತಿರ ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಬಿಳಾಮನು ಅವರಿಗೆ ಶಪಿಸುವ ಬದಲು ಅವರಿಗೆ ಆಶೀರ್ವದಿಸಿ ಅವರಿಗೆ ಬಾಲಕರಿಗೆ ಒಂದು ಬೋಧನೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ಬೋಧನೆ ಏನೆಂದರೆ, ನೀನು ಇಸ್ರಾಯೇಲ್ ಜನಗಳನ್ನು ಗೆಲ್ಲಬೇಕಾದರೆ ಅದು ಒಂದು ಪರಿಶುದ್ಧ ಸಂತತಿ. ನೀನು ನಿನ್ನ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಸುಂದರವಾದ ಸ್ತ್ರೀಯರನ್ನ ಇವರ ಮಧ್ಯದಲ್ಲಿ ಕಳಿಸಿ ಅವರನ್ನು ಮೋಹಿಸಿ ಅವರ ಜೊತೆಯಲ್ಲಿ ಒಂದು ಸಂಬಂಧ, ಮೋಹಾಬರ ಜೊತೆಯಲ್ಲಿ ಒಂದು ವ್ಯವಿಚಾರವನ್ನು ನಡೆಸುವುದಾದರೆ ನೀನು ಅವರನ್ನು ಜಯಿಸಬಹುದು ಎಂಬುದಾಗಿ ಬೋಧನೆಯನ್ನು ಬೋಧಿಸತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಮೋಹಾಬರ ಜೊತೆಯಲ್ಲಿ ಪರಿಶುದ್ಧ ದೇವ ಜನರಾಗಿರ್ತಕ್ಕಂಥ ಇಸ್ರಾಯೇಲರು ಕೂಡುವುದರ ಮೂಲಕವಾಗಿ ನಿಜವಾದಂಥ ವ್ಯವಿಚಾರಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆ ನಿಮಿತ್ತವಾಗಿಯೇ ಮೋಶೆಯ ಮೂಲಕವಾಗಿ ದೇವರು ಆ ಸಮಯದಲ್ಲಿ ಇಸ್ರಾಯೇಲ್ ಜನರಿಗೆ ಎಚ್ಚರವನ್ನು ನೀಡುವಂತೆವರಾಗಿದ್ದಾರೆ. ಅದನ್ನು ನಾವು ಅರಣ್ಯಕಾಂಡ ಪುಸ್ತಕ 31:15-16 ತನಕ ನಾವು ಹೋಗುವುದಾದರೆ, ಮೋಶೆ ಅವರ ಮೇಲೆ ಕೋಪಗೊಂಡು ಅವರಿಗೆ, ನೀವು ಹೆಂಗಸರನ್ನೆಲ್ಲ ಉಳಿಸಿದ್ದೇನು? ಪೇಗೋರದ ಬಾಳನ ಸಂಗತಿಯಲ್ಲಿ ಬಾಳನು ಆಲೋಚನೆಯನ್ನ ಅನುಸರಿಸಿ ಇಸ್ರಾಯೇಲರು ದೇವರಿಗೆ ದ್ರೋಹವನ್ನು ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದರು, ಅವರೇ ಅಲ್ಲವೇ ಎಂಬುದಾಗಿ ತಿಳಿಸುತ್ತದೆ. ಅದಕ್ಕಾಗಿ ಪೌಲನು ಹೇಳುವಂತವನಾಗಿದ್ದಾನೆ, ಕತ್ತಲಿಗೂ ಬೆಳಕಿಗೂ ಏನು ಸಂಬಂಧ, ವಿಶ್ವಾಸಿಗೂ ಅವಿಶ್ವಾಸಿಗೂ ಏನು ಸಂಬಂಧ, ಅವರ ಜೊತೆ ನೀವು ಸಂಬಂಧವನ್ನ ಬೆಳೆಸಬೇಡಿ ಎಂಬುದಾಗಿ ನಮಗೆ ಎಚ್ಚರಿಸುವಂತವನಾಗಿದ್ದಾನೆ. ಆದರೆ ಈ ಪರ್ಗಮ ಸಭೆಯ ಕಾಲಘಟ್ಟದಲ್ಲಿ ಇದ್ದಂಥ ಜನಗರು ಆತ್ಮಿಕ ವ್ಯವಿಚಾರಕ್ಕೆ ಒಳಗಾದರು. ಅದನ್ನೇ ದೇವರು ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯಾವ ರೀತಿ ಬಿಳಾಮನು ಬಾಲಕನಿಗೆ ಬೋಧಿಸಿದನು, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಈ ಪರ್ಗಮ ಕಾಲದಲ್ಲಿ ಎಲ್ಲಾ ಸತ್ಯವನ್ನು ತಿಳಿದುಕೊಂಡಿರ್ತಂತಹ ಗುರುಗಳು, ಪಾದ್ರಿಗಳು ಅಥವಾ ಬೋಧಕರುಗಳು ರಾಜನಿಗೆ ಈ ಒಂದು ತಪ್ಪಾದ ಬೋಧನೆಯನ್ನು ಬೋಧಿಸುವುದರ ಮೂಲಕವಾಗಿ ಸಭೆ ರಾಜ್ಯ ಎರಡೂ ಒಂದಾಗಿ ಸೇರಿ ಆಡಳಿತ ನಡೆಸುವ ಹಾಗೆ ಮಾಡ್ತಕ್ಕಂಥವರಾಗಿದ್ದಾರೆ. ಬಿಳಾಮನು ಮತ್ತು ಬಾಲಕ ಒಂದಾಗಿ ಸೇರಿ ಪರಿಶುದ್ಧ ಜನರನ್ನ ವ್ಯವಿಚಾರಕ್ಕೆ ನಡೆಸಿದರು. ಅದೇ ರೀತಿಯಲ್ಲಿ ರಾಜ್ಯ ಮತ್ತು ಸಭೆ ಎರಡೂ ಸೇರಿ ಆತ್ಮಿಕ ವ್ಯವಿಚಾರಕ್ಕೆ ಸಭೆಗಳನ್ನು ನಡೆಸಿದರು. ವಿಶೇಷವಾಗಿ ಸಬ್ಬತ್ತಿನ ಅದು ಪರಿಶುದ್ಧವಾದ ಏಳನೇ ದಿನ ಎಂಬುದಾಗಿ ಸತ್ಯವೇದ ತಿಳಿಸತಕ್ಕಂಥದ್ದಾಗಿದೆ. ನಾಲ್ಕನೇ ಆಜ್ಞೆಗಳಲ್ಲಿ ಅದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಯಾವಾಗ ಸಭೆ ರಾಜ್ಯ ಒಂದಾಗಿ ಸೇರಿತೋ, ಕಾನ್ಸ್ಟೆಂಟೈನ್ ನೋಬಲ್ ಮೂಲಕವಾಗಿ ಮೊಟ್ಟ ಮೊದಲನೇ ಬಾರಿಗೆ ಕ್ರಿಸ್ತ ಶಕ 321 ಭಾನುವಾರ ಆಚರಣೆ ಕಾನೂನನ್ನು ತರತಕ್ಕಂಥವರಾಗಿದ್ದಾರೆ. ಸೂರ್ಯ ದೇವರನ್ನ ಆರಾಧಿಸುವಂತೆ ತರುವಂತವರಾಗಿದ್ದಾರೆ. ಅನ್ಯ ಜನರು ಕ್ರೈಸ್ತ ಸಭೆಗೆ ಸೇರಿದ ನಿಮಿತ್ತವಾಗಿ ಅವರ ದೇವರ ಹೆಸರಿನಲ್ಲಿ ಯೇಸು ಸ್ವಾಮಿಯನ್ನು ಆರಂಭಿಸಲು ಶುರು ಮಾಡತಕ್ಕಂಥವರಾಗಿದ್ದಾರೆ. ಅವರ ದೇವರ ದಿನದಲ್ಲಿ ಯೇಸು ಸ್ವಾಮಿಯನ್ನು ಆರಾಧಿಸಲು ಶುರು ಮಾಡತಕ್ಕಂಥವರಾಗಿದ್ದಾರೆ. ಶನಿವಾರದಿಂದ ಭಾನುವಾರಕ್ಕೆ ಸಬ್ಬತ್ತನ್ನ ಮೊಟ್ಟ ಮೊದಲನೇದಾಗಿ ಬದಲಾಯಿಸತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಆತ್ಮಿಕ ವಿಚಾರ ಎಂಬುದಾಗಿ ಸತ್ಯವೇದದಲ್ಲಿ ಮಾತನಾಡ್ತಕ್ಕಂಥದ್ದಾಗಿದೆ. ಇನ್ನೂ ಅನೇಕ ವಿಗ್ರಹ ಆರಾಧನೆಗಳು ಸಭೆಗೆ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮರಿಯಳ ವಿಗ್ರಹ ಆರಾಧನೆ, ಸಿಲುಬೆ, ಪೇತ್ರನ್ನ ಜುಬಿಟರ್ ಅಂತ ಮಾಡ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಸತ್ಯವೇದ ಕೇವಲ ಕೆಲವು ಪಾದ್ರಿಗಳ ಕೈಯಲ್ಲಿ ಮಾತ್ರ ಇತ್ತು. ಸಾಮಾನ್ಯ ಮನುಷ್ಯರು ಅದನ್ನು ಇಟ್ಟುಕೊಳ್ಳೋದ ರೀತಿಯಲ್ಲಿ ಮಾಡಿದರು. ಈ ಎಲ್ಲಾ ಕಾರ್ಯಗಳು ದೇವರು ನೋಡಿ ಸಭೆಯನ್ನು ಖಂಡಿಸುವುದರ ಮೂಲಕವಾಗಿ ಎಚ್ಚರಿಸುವಂತವರಾಗಿದ್ದಾರೆ. ವಿಗ್ರಹ ಆರಾಧನೆ ಮಾಡುವುದರಲ್ಲಿ, ನೈವೇದ್ಯ ಮಾಡಿ ಪದಾರ್ಥಗಳನ್ನು ಸೇವಿಸುವುದರಲ್ಲಿ ಬಿಳಾಮನು ಬಾಲಕನಿಗೆ ಹೇಳಿದ ಆ ದುರ್ಬೋಧನೆ ವಿಚಾರವಾಗಿ ದೇವರು ಖಂಡಿಸುವಂತವರಾಗಿದ್ದಾರೆ. ಹಾಗೂ ನಿಮ್ಮಲ್ಲಿ ನಿಕ್ಕೋಲಿತರ ಬೋಧನೆಗಳನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ ಎಂದು ಹೇಳುವವರಾಗಿದ್ದಾರೆ. ಹಾಗಾದರೆ ಈ ನಿಕ್ಕೋಲಾಯ್ತರು ಯಾರು, ಅದರ ಅರ್ಥವೇನು ಎಂಬುದಾಗಿ ನಾವು ನೋಡಬೇಕಾದರೆ, ಈ ನಿಕ್ಕೋಲಾಯ್ತರು ಎಂಬುದು ಬೇರೆ ಯಾರೂ ಅಲ್ಲ, ಬಿಳಾಮನ ರೀತಿಯಲ್ಲಿ ತಪ್ಪಾದಂಥ ಉಪದೇಶವನ್ನು ಬೋಧಿಸುವಂಥವರೇ ನಿಕ್ಕೋಲಾಯ್ತರು. ಅಂದರೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಬೋಧಿಸುವಂಥವರು ನಿಕ್ಕಾಲಾಯ್ತರು ಎಂಬುದಾಗಿ ನಾವು ಕರೆಯಬಹುದಾಗಿದ್ದಾರೆ. ಅವರು ಪರಿಶುದ್ಧ ವಸ್ತುಗಳ ಜೊತೆಯಲ್ಲಿ ಅಪರಿಶುದ್ಧ ವಸ್ತುಗಳನ್ನು ಸೇರಿಸುವಂಥವರಾಗಿದ್ದಾರೆ. ಪರಿಶುದ್ಧ ವಾಕ್ಯಕ್ಕೆ ಅಪರಿಶುದ್ಧವಾದಂಥ ವಾಕ್ಯಗಳನ್ನು ಸೇರಿಸುವಂಥವರೇ ನಿಕ್ಕೋಲಾಯ್ತರು. ಅದಕ್ಕೋಸ್ಕರವೇ ಪೇತ್ರನು ಬರೆದ 2 ಎರಡನೇ ಅಧ್ಯಾಯ 14-15 ವಚನವನ್ನು ಓದಬೇಕಾದರೆ ಅದರಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಇವರು ನಿಮ್ಮ ಸಂಗಡ ಸೇರಿ ಔತಣ ಮಾಡುತ್ತಿರುವಾಗ ವಂಚಕರಾಗಿದ್ದರು, ಉಂಡು ಕುಡಿದು ಕಳಂಕಕ್ಕೂ ಅವಮಾನಕ್ಕೂ ಕಾರಣರಾಗಿದ್ದಾರೆ. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನ ಬಿಡಲಿಲ್ಲದೆ ಕಣ್ಣುಗಳುಳ್ಳವರು, ಚಪಲ ಚಿತ್ತರು, ಮರಳುಗೊಳಿಸುವವರು, ಲೋಭದಲ್ಲಿ ತೇರ್ಗಡೆ ಹೊಂದಿದ ಮನಸ್ಸುಳ್ಳವರು, ಶಾಪಕ್ಕೆ ಪಾತ್ರರಾದವರು ಎಂಬುದಾಗಿ ತಿಳಿಸುವಂತಾಗಿದೆ. ಎಲ್ಲ ಗುಣಗಳನ್ನ ಹೊಂದಿದಂಥವರೇ ನಿಕ್ಕೋಲಾಯ್ತರು. ಈ ರೀತಿಯಾಗಿ ಗುಣವನ್ನ ಅವರು ಸಭೆಗೆ ನೀಡಿದರು. ಅದರಿಂದಲೇ ದೇವರು ಈ ಒಂದು ಸಭೆಯನ್ನು ಕುರಿತು ನಿಕ್ಕೋಲಾಯ್ತರು ಎಂಬುದಾಗಿ ಈ ಜನಗಳನ್ನು ಕರೆಯುವಂತವರಾಗಿದ್ದಾರೆ. ಆದರೆ ಕ್ರಿಸ್ತನು ಈ ಸಭೆಗೆ ಎಚ್ಚರಿಕೆಯನ್ನ ನೀಡುವವನಾಗಿದ್ದಾನೆ. ಅದೇನೆಂದರೆ ಪ್ರಕಟಣೆ ಪುಸ್ತಕ 2:16 ವಚನವನ್ನು ನೋಡುವುದಾದರೆ, ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಹಿಬ್ಬಾಯಕತ್ತಿಯ ಮೇಲೆ ಯುದ್ಧ ಮಾಡುವೆನು ಎಂಬುದಾಗಿ ತಿಳಿಸುವಂತದಾಗಿದೆ. ಈ ಸಭೆಯ ಕಾಲಘಟ್ಟದಲ್ಲಿ ಬಿಳಾಮನ ದುರ್ಬೋಧನೆಗೆ ನಿಕ್ಕೋಲಾಯ್ತರ ಕಾರ್ಯಗಳಿಗೆ ಒಳಗಾಗಿ ಅನೇಕ ಪಾಪಗಳನ್ನ ಮಾಡಿದರು. ಆದರೆ ಸಭೆ ಅಪರಿಶುದ್ಧವಾಗಿರತಕ್ಕಂಥದ್ದನ್ನು ನೋಡಿ ದೇವರು ಎಚ್ಚರಿಸುವಂತವನಾಗಿದ್ದಾನೆ. ಎಚ್ಚರಿಕೆ ಇದು ನಮ್ಮ ಸಭೆಗೂ ಸಹ ನೀಡುವಂಥದ್ದಾಗಿದೆ. ಆಗಿನ ಕಾಲಘಟ್ಟದ ಸಭೆಗೂ ಸಹ ಎಚ್ಚರಿಕೆ ನೀಡಿದರು. ಅದೇ ರೀತಿಯಾಗಿ ನಮ್ಮ ಕಾಲಘಟ್ಟಕ್ಕೂ ಸಹ ವಿಗ್ರಹಾಧನೆ ಒಂದು ವೇಳೆ ಇದ್ದಂತಲ್ಲಿ ದುರ್ಬೋಧನೆ ನಮ್ಮ ಸಭೆಗಳಿದ್ದಂಥ ಪಕ್ಷದಲ್ಲಿ, ನಮ್ಮ ಸಭೆಯಲ್ಲಿ ಆ ರಾಜಕೀಯ ವಿಷಯಗಳು ಇದ್ದಂಥ ಪಕ್ಷದಲ್ಲಿ ದೇವರು ನಮ್ಮನ್ನು ಸಹ ಇವತ್ತು ಎಚ್ಚರಿಸುವಂಥವರಾಗಿದ್ದಾರೆ. ಈ ಕಾರ್ಯಗಳನ್ನು ನೋಡಿ ದೇವರು ಹೇಳುವಂಥವರಾಗಿದ್ದಾರೆ, ಈ ಕಾರ್ಯಗಳನ್ನು ಬಿಟ್ಟು ನಿಜವನ್ನು ಹೊಂದಬೇಕು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 2:17 ವಚನದಲ್ಲಿ ನೋಡುವುದಾದರೆ, ಯಾವನಾದರೂ ಜಯವೊಂದು ತಾನೋ ಅವನಿಗೆ ಬಚ್ಚಿಟ್ಟಿರುವ ಮಣ್ಣವೆಂಬ ಆಹಾರವನ್ನು ಕೊಡುವೆನು ಎಂಬುದಾಗಿ ದೇವರು ತಿಳಿಸುವಂತವರಾಗಿದ್ದಾರೆ. ಈ ಮಣ್ಣ ದೇವರು ಇಸ್ರಾಯೇಲ್ ಜನರಿಗೆ ಅರಣ್ಯದಲ್ಲಿ ಊಟವಾಗಿ ನೀಡಿದರು, ಆಹಾರವಾಗಿ ನೀಡಿದರು. ಅದನ್ನು ನಾವು ವಿಮೋಚನೆ ಕಂಡ 16 ನೋಡುವಂತವರಾಗಿದ್ದೇವೆ. ದೇವರು ಇಸ್ರಾಯೇಲ್ ಜನರಿಗೆ ನೀಡಿದ ಮಣ್ಣವನ್ನು ಒಂದು ಗೋಮೋರ್ನಲ್ಲಿ ದೇವರ ಒಂದು ಒಡಂಬಡಿಕೆ ಪೆಟ್ಟಿಯಲ್ಲಿ ಇಡಲಾಗಿತ್ತು. 40 ವರ್ಷಗಳ ಕಾಲ ಆ ಒಡಂಬಡಿಕೆ ಪೆಟ್ಟಿಗೆ ಅರಣ್ಯದಲ್ಲಿತ್ತು. ಆ ಮಣ್ಣವು ಸಹ ಪೆಟ್ಟಿಯ ಒಳಗಡೆ ಇತ್ತು. ಅನಂತರ ಅವರು ಕಾನಾನ್ ದೇಶಕ್ಕೆ, ವಾಗ್ದಾನ ಮಾಡಿದ ದೇಶಕ್ಕೆ ಬಂದು 800 ವರ್ಷಗಳ ಕಾಲ ಅಲ್ಲಿದ್ದರು. ನಂತರ ಕ್ರಿಸ್ತಪೂರ್ವ 586ರಲ್ಲಿಯೇ ಪ್ರವಾದಿಯಾದ ಯೆರೆಮೀಯನು ಆ ಒಡಂಬಡಿಕೆ ಪೆಟ್ಟಿಯನ್ನು ಎಲ್ಲಿ ಅಡಗಿಸಿಟ್ಟನೋ ಅದು ಇವತ್ತಿಗೂ ಸಹ ನೋಡಲು ಸಾಧ್ಯವಾಗುತ್ತಾ ಇಲ್ಲ. ಅಂತ ಒಂದು ಮಣ್ಣವನ್ನ, ಅಂದ್ರೆ ದೇವರ ವಾಕ್ಯವನ್ನ, ಪರಿಶುದ್ಧ ವಾಕ್ಯವನ್ನು ನಾನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೊಸ ಹೆಸರನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಆ ಹೊಸ ಹೆಸರು ಏನೆಂದರೆ ನಮ್ಮ ಗುಣವನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರು ನಮಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ನೀವು ಹೊಸ ಹೆಸರನ್ನು ಹೊಂದಿಕೊಂಡು ಆ ಬಚ್ಚಿಟ್ಟ ಮಣ್ಣಂತಕ್ಕಂಥ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನೀವು ನೆನೆಸುವುದಾದರೆ ದೇವರು ನಿಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಆ ವಿಗ್ರಹ ಆರಾಧನೆಯನ್ನು ಬಿಟ್ಟು, ಹೇಗೆ ಆ ಆತ್ಮಿಕ ವ್ಯವಿಚಾರವನ್ನು ಬಿಟ್ಟು, ಬಿಳಾಮನ ರೀತಿಯಲ್ಲಿ ತಪ್ಪಾದ ಬೋಧನೆಯನ್ನು ಯಾರಾದರೂ ಬೋಧಿಸಿದ ಪಕ್ಷದಲ್ಲಿ ಅದನ್ನು ಬಿಟ್ಟು ನೀವು ಬರಬೇಕು. ರಾಜಕೀಯ ಧಾರ್ಮಿಕ ಎರಡು ಒಟ್ಟಾಗಿ ಇರಬಾರದು, ಎರಡು ಸಹ ಬೇರೆ ಬೇರೆ ಇರಬೇಕು. ಧಾರ್ಮಿಕವಾಗಿ ನೀವು ಉತ್ತಮ ಸತ್ಯದಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ ದೇವರು ನಿಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ ಈ ಸಭೆಯ ಮೂಲಕವಾಗಿ. ಹೌದು, ನಾನು ಸತ್ಯವನ್ನು ತಿಳಿದುಕೊಂಡೆ, ನಾನು ಇನ್ನು ಮುಂದೆ ಧಾರ್ಮಿಕವಾಗಿ ಉತ್ತಮ ರೀತಿಯಲ್ಲಿ ನಡೆಯುತ್ತೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿದೆ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವು ಕಲಿತೆವು ಪರ್ಗಮ ಸಭೆಯ ಕಾಲಘಟ್ಟದಲ್ಲಿ ಹೇಗೆ ರಾಜಕೀಯ ಧಾರ್ಮಿಕ ಒಟ್ಟಾಗಿ ಜನಗಳನ್ನು ಹಿಂಸೆ ಪಡಿಸಿ ದುರ್ಬೋಧನೆಗಳಿಗೆ ಒಳಗಾಗಿ ಜನಗಳು ಜೀವಿಸಿದರು ಎಂಬುದಾಗಿ. ಆದರೆ ದೇವ, ನಿನ್ನ ಜನಗಳು ಎಲ್ಲ ಕಡೆ ಇದ್ದಾರೆ, ಅವರು ಸತ್ಯವನ್ನು ಹರಿತುಕೊಂಡು ನಿನ್ನ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥರಾಗಿದ್ದಾರೆ. ಹೌದು, ಈ ಸಮಯದಲ್ಲಿ ನಾನು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ, ದುರ್ಬೋಧನೆಗೆ ಒಳಗಾಗುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡತಕ್ಕಂಥ ಜನರಲ್ಲಿ ನೀನು ಮಾತನಾಡು, ನೀನು ಅಭಿಷೇಕಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಬೆಳೆಯುವಂತೆ ನಮ್ಮ ತಂದೆ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.